आप सुन रहे हैं रेडियो रवीश।
नमस्कार, मैं रवीश कुमार। दिस पॉडकास्ट हैज बीन जनरेटेड बाय आर्टिफिशियल इंटेलिजेंस। द वॉइस यू विल नाउ हियर इज नॉट माइंड बट जनरेटेड बाय अ मशीन। वी आर ट्राइंग टू रीच न्यू ऑडियंसेस एंड दस मेकिंग यूज ऑफ व्हाट एआई हैज टू ऑफर। देयर माइट बी सम ट्रांसलेशन रिलेटेड इनएक्यूरेसीज। इन दैट केस प्लीज रेफर टू आवर मेन वीडियो।
ನಮಸ್ಕಾರ, ನಾನು ರವೀಶ್ ಕುಮಾರ್. ರಾಮನನ್ನು ಕರೆತಂದು ಅಧಿಕಾರಕ್ಕೆ ತರುವ ಹಾಡನ್ನು ಹಾಡುತ್ತಿರುವವರಿಗೆ ಈಗ ಎಲೆಕ್ಟೋರಲ್ ಬಾಂಡ್ ಪರಿಚಯಿಸಿದವರ ಬಗ್ಗೆ ಗಮನಹರಿಸಬೇಕೆಂದು ನಾನು ವಿನಂತಿಸುತ್ತೇನೆ. ಅವರನ್ನು ಹಾಡಿನ ಮೂಲಕ ಕೇಳಬೇಕು ಮತ್ತು ಕ್ವಾಟ್, ನೀವು ಯಾಕೆ ರಹಸ್ಯವಾಗಿ ತಿರುಗುತ್ತೀರಿ? ನೀವು ನಿಮ್ಮನ್ನು ಏಕೆ ಸುರಕ್ಷಿತವಾಗಿರಿಸುತ್ತೀರಿ? ನಮಗೆ ಹೇಳಿ, ನೀವು ಅವರನ್ನು ಏಕೆ ಪರಿಚಯಿಸಿದ್ದೀರಿ? ನೀವು ರಹಸ್ಯವಾಗಿ ಎಷ್ಟು ತೆಗೆದುಕೊಂಡಿದ್ದೀರಿ ಮತ್ತು ಯಾರಿಂದ? ನೀವು ಯಾರನ್ನು ಹೆದರಿಸಿದಿರಿ ಅಥವಾ ಕಿರುಕುಳ ನೀಡಿದ್ದೀರಿ? ದೇಣಿಗೆಯ ವ್ಯವಹಾರವನ್ನು ಪರಿಚಯಿಸಿದವರು ನೀವು, ಈಗ ಸತ್ಯವು ಹೊರಬಂದಿದೆ ಎಂದು ಎಲ್ಲರೂ ಕೇಳುತ್ತಾರೆ. ಅಥವಾ ನೀವು ಎಷ್ಟು ಬಾರಿ ಬಾಂಡ್ಗಳ ಹೂಳಿಯಲ್ಲಿ ತೊಡಗಿಸಿಕೊಂಡಿದ್ದೀರಿ ಮತ್ತು ನೀವು ಯಾರೊಂದಿಗೆ ಊಟ ಮಾಡಿದ್ದೀರಿ? ನೀವು ರಾಮನ್ನು ಕರೆತಂದಿದ್ದೀರಿ, ನೀವು ಈ ದೇಶದಲ್ಲಿ ಬಹಳ ಯಶಸ್ವಿ ವ್ಯವಹಾರವನ್ನು ನಡೆಸಿದ್ದೀರಿ, ಆಗ ನಾನು ಅದನ್ನು ಏಕೆ ಮರೆಮಾಡುತ್ತೇನೆ? ಇಂದು ಸ್ಟೇಟ್ ಬ್ಯಾಂಕ್ ಮತ್ತೆ ನಿರಾಶೆಯನ್ನು ಎದುರಿಸಿದೆ. ಈ ಹಗರಣವು ತುಂಬಾ ದೊಡ್ಡದಾಗಿದೆ. ಇದನ್ನು ನಾವು ಒಂದೇ ವಿಡಿಯೋದಲ್ಲಿ ಪ್ರಸ್ತುತಪಡಿಸಲು ಸಾಧ್ಯವಿಲ್ಲ. ಈ ವಂಚನೆಯನ್ನು ನೋಡುವ ಮತ್ತು ಅರ್ಥಮಾಡಿಕೊಳ್ಳುವ ತಾಳ್ಮೆಯನ್ನು ಬೆಳೆಸಿಕೊಳ್ಳಿ ಮತ್ತು ಸಾಧ್ಯವಾದರೆ ಅದನ್ನು ಹಾಡಿ ಮತ್ತು ಪ್ರತಿ ಹಳ್ಳಿಯಲ್ಲಿ ಹರಡಿ. ಈ ಸುದ್ದಿಯನ್ನು ಹಿಂದಿಕ್ಕಿದ ಪತ್ರಿಕೆಗಳು ಈ ಹಗರಣದ ಬಗ್ಗೆ ಪ್ರತಿ ಹಳ್ಳಿಯಲ್ಲೂ ಹರಡುವುದು ನಿಮ್ಮ ಕರ್ತವ್ಯವಾಗಿದೆ. ಈ ವಿಡಿಯೋವನ್ನು ನಿಮ್ಮ ಹೌಸಿಂಗ್ ಸೊಸೈಟಿ ಗುಂಪಿನಲ್ಲಿ ರಾತ್ರಿಯಲ್ಲಿ ಅಳಿಸಲು ಸಾಧ್ಯವಿಲ್ಲವೇ? ಮಾರ್ಚ್ 14ರಂದು ಚುನಾವಣಾ ಆಯೋಗವು ನೀಡಿದ ಅಂಕಿಅಂಶಗಳಲ್ಲಿ ಒಂದು ಅಪ್ರಾಮಾಣಿಕ ಕೃತ್ಯವು ಸಿಕ್ಕಿಬಿದ್ದಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬಾಂಡ್ನ ವಿಶಿಷ್ಟ ಸಂಖ್ಯೆಯನ್ನು ನೀಡಿಲ್ಲ. ಯಾವ ಪಕ್ಷವು ಎಷ್ಟು ಕೋಟಿ ಮೌಲ್ಯದ ಬಾಂಡ್ ಅನ್ನು ಎನ್ಕ್ಯಾಶ್ ಮಾಡಿದೆ ಎಂಬುದನ್ನು ಗುರುತಿಸಲು ಬಳಸಬಹುದಾಗಿತ್ತು. ಇಂದು ಸುಪ್ರೀಂ ಕೋರ್ಟ್ ಈ ವಿಷಯವನ್ನು ತಿಳಿಸಿದ್ದು, ಸ್ಟೇಟ್ ಬ್ಯಾಂಕ್ ವಿಶಿಷ್ಟ ಸಂಖ್ಯೆಯನ್ನು ಒದಗಿಸಬೇಕಾಗುತ್ತದೆ ಎಂದು ಹೇಳಿದೆ. ಈಗ ಇದರೊಂದಿಗೆ ಯಾರಿಂದ ಹಣ ಪಡೆದಿದ್ದಾರೆ ಎಂಬುದು ಸಾಬೀತಾಗಲಿದೆ ಮತ್ತು ನಿಮಗೆ ತಿಳಿಯುವ ಅವಕಾಶ ಸಿಗಲಿದೆ. ಇದು ಮಹತ್ವದ ನಿರ್ಧಾರವಾಗಿದ್ದು, ಪದೇ ಪದೇ ಮುಜುಗರಕ್ಕೀಡಾಗಲು ನಿರ್ಧರಿಸಿರುವ ಸ್ಟೇಟ್ ಬ್ಯಾಂಕ್ಗೆ ಭಾರೀ ಹಿನ್ನಡೆಯಾಗಿದೆ. ಇದು ಯಾವ ರೀತಿಯ ಬ್ಯಾಂಕ್? ಜನ ಏನೇ ಹೇಳಿದರೂ ಒಡೆಯನಿಗೆ ಕೋಪ ಬರಬಾರದು ಎಂದು ಪಣ ತೊಟ್ಟಂತಿದೆ. ಇದು ತುಂಬಾ ಹೆಚ್ಚು. ಚುನಾವಣಾ ಆಯೋಗದಿಂದ ಅರ್ಜಿ ಮತ್ತು ಇನ್ನೂ ಸ್ಟೇಟ್ ಬ್ಯಾಂಕ್ ಚೀಮಾರಿ ಹಾಕಲಾಯಿತು. ಒಳ್ಳೆಯ ದಿನಗಳು ಬಂದರೆ ಹೀಗೇ ಆಗುತ್ತದೆ. ಪದೇ ಪದೇ ಏನನ್ನಾದರೂ ಮರೆಮಾಡಲು, ಎಲ್ಲವನ್ನೂ ಬಹಿರಂಗಪಡಿಸದಿರಲು ಪ್ರಯತ್ನಗಳನ್ನು ಮಾಡಲಾಗುತ್ತದೆ. ಸ್ಟೇಟ್ ಬ್ಯಾಂಕ್ ಮಾರ್ಚ್ 2018 ಮತ್ತು ಮಾರ್ಚ್ 2019 ನಡುವೆ ಡೇಟಾವನ್ನು ನೀಡಿಲ್ಲ, ಏಕೆಂದರೆ ಈ ಬಗ್ಗೆ ನ್ಯಾಯಾಲಯದ ಆದೇಶವಿಲ್ಲ. ಇದು ಸುಮಾರು 2,500 ಕೋಟಿ ರೂಪಾಯಿ. ಒದಗಿಸಲಾದ ಅಂಕಿಅಂಶಗಳು ಏಪ್ರಿಲ್ 1, 2019 ಮತ್ತು ಫೆಬ್ರವರಿ 15, 2024 ನಡುವೆ 12,516 ಕೋಟಿ ರೂಪಾಯಿ ಮೌಲ್ಯದ ಬಾಂಡ್ಗಳ ಖರೀದಿಗೆ ಮಾತ್ರ. ಈ ಪೈಕಿ ಒಟ್ಟು 20 ದಾನಿಗಳು 6,000 ರೂಪಾಯಿ ಕೋಟಿಗಿಂತ ಹೆಚ್ಚು ಖರೀದಿಸಿದ್ದಾರೆ. ಅನನ್ಯ ಸಂಖ್ಯೆ ಲಭ್ಯವಾದ ತಕ್ಷಣ ರಾಜಕೀಯ ಸಂಪರ್ಕಗಳು ಶೀಘ್ರವಾಗಿ ಸ್ಪಷ್ಟವಾಗುತ್ತವೆ. ದಾಳಿಗಳು ಮತ್ತು ಸಂಬಂಧಗಳ ಸುದ್ದಿಗಳು ಈಗಾಗಲೇ ಸಾಕಷ್ಟು ಬಹಿರಂಗಗೊಳ್ಳುತ್ತಿವೆ. ದಾಳಿ ನಡೆಸಿ ಬಾಂಡ್ಗಳನ್ನು ಖರೀದಿಸಿ, ಕೆಲವು ಸಂದರ್ಭಗಳಲ್ಲಿ ಬಾಂಡ್ಗಳನ್ನು ಖರೀದಿಸಿ ನಂತರ ಸರ್ಕಾರದಿಂದ ಗುತ್ತಿಗೆಗಳನ್ನು ನೀಡಿರುವುದು ಕಂಡುಬಂದಿದೆ. ಭಾರತದಲ್ಲಿ 16 ಲಕ್ಷಕ್ಕೂ ಹೆಚ್ಚು ನೋಂದಾಯಿತ ಕಂಪನಿಗಳಿವೆ ಮತ್ತು ಕೇವಲ 1,300 ಮಾತ್ರ ಚುನಾವಣಾ ಬಾಂಡ್ಗಳನ್ನು ಖರೀದಿಸುತ್ತಿವೆ. ಬೆರಳೆಣಿಕೆಯಷ್ಟು ಜನರ ಸಂಪರ್ಕವು ಅಧಿಕಾರದ ಕೇಂದ್ರದೊಂದಿಗೆ ಎಷ್ಟು ಆಳವಾಗಿದೆ ಎಂಬುದನ್ನು ಈ ಸಂಖ್ಯೆ ತೋರಿಸುತ್ತದೆ. ಈಗ ಅದನ್ನು ನೋಡಿ. ಅನೇಕ ಗುಳ್ಳೆಗಳು ರೂಪುಗೊಂಡಿವೆ. ಕೆಲವು ದೊಡ್ಡ ಗುಳ್ಳೆಗಳನ್ನು ಪರಿಗಣಿಸಿ. ಫ್ಯೂಚರ್ ಗೇಮಿಂಗ್ ಅತಿದೊಡ್ಡದು. ಇದು 1,368 ಕೋಟಿ ಮೌಲ್ಯದ ಬಾಂಡ್ಗಳನ್ನು ಖರೀದಿಸಿದೆ. ನಂತರ ಮೇಘಾ ಇಂಜಿನಿಯರಿಂಗ್ 966 ಕೋಟಿ ಮೌಲ್ಯದ ಬಾಂಡ್ಗಳನ್ನು ಖರೀದಿಸಿದೆ. ಗುಲಾಬಿ ಬಣ್ಣದಲ್ಲಿ ನಮ್ಮ ಬಳಿ ಹಲ್ದಿಯಾ ಎನರ್ಜಿ ಇದೆ. ಇದು 377 ಕೋಟಿ ಮೌಲ್ಯದ ಬಾಂಡ್ಗಳನ್ನು ಖರೀದಿಸಿದೆ. ಅದಕ್ಕಿಂತ ಚಿಕ್ಕದು ವೇದಾಂತ ಗ್ರೂಪ್ನ ಗುಳ್ಳೆ. ಅದು 376 ಕೋಟಿ ದೇಣಿಗೆ ನೀಡಿದೆ. ವೆಸ್ಟರ್ನ್ ಯುಪಿ ಪವರ್ ಟ್ರಾನ್ಸ್ಮಿಷನ್ 220 ಕೋಟಿ, ಭಾರತಿ ಏರ್ಟೆಲ್ 198 ಕೋಟಿ ಮತ್ತು ಕೆವೆಂಟರ್ ಫುಡ್ ಪಾರ್ಕ್ 195 ಕೋಟಿ ದೇಣಿಗೆ ನೀಡಿದೆ. ಇವುಗಳ ಹೊರತಾಗಿ ಅನೇಕ ಸಣ್ಣ ಗುಳ್ಳೆಗಳು ರೂಪುಗೊಂಡಿವೆ, ಆದರೆ ಅವುಗಳ ಕಥೆಗಳು ಇನ್ನೂ ಹೊರಹೊಮ್ಮಿಲ್ಲ. ದೊಡ್ಡ ಗುಳ್ಳೆಗಳನ್ನು ನೋಡುವಾಗ ಅವುಗಳ ಸಂಖ್ಯೆ ಬಹಳ ಸೀಮಿತವಾಗಿದೆ ಎಂದು ತೋರುತ್ತದೆ. ಅಂದರೆ 100 ಲಕ್ಷ ಕಂಪನಿಗಳಲ್ಲಿ ಕೇವಲ 1,300 ಮಾತ್ರ ಬಾಂಡ್ಗಳನ್ನು ಖರೀದಿಸಿವೆ ಮತ್ತು ಇವುಗಳಲ್ಲಿ ದೊಡ್ಡ ಮೊತ್ತದ ದೇಣಿಗೆ ನೀಡುವ ಕಂಪನಿಗಳ ಸಂಖ್ಯೆ ಕೇವಲ 50. ಈ ಗುಳ್ಳೆಗಳು ಬೆರಳೆಣಿಕೆಯಷ್ಟು ಜನರು ಅಧಿಕಾರದ ಕಾರಿಡಾರ್ಗಳಲ್ಲಿ ಗಮನಾರ್ಹ ಪ್ರಭಾವವನ್ನು ಬೀರುತ್ತವೆ ಎಂದು ಸೂಚಿಸುತ್ತವೆ. ಈ ಸನ್ನಿವೇಶವನ್ನು ಅಧಿಕಾರ ಮತ್ತು ಹಣದ ಕೇಂದ್ರೀಕರಣ ಎಂದು ಉಲ್ಲೇಖಿಸಲಾಗುತ್ತದೆ. ಇದನ್ನು ಕೆಲವು ಸಂದರ್ಭಗಳಲ್ಲಿ ಒಲಿಗಾರ್ಕಿ ಎಂದು ಕರೆಯಲಾಗುತ್ತದೆ ಮತ್ತು ಇತರರಲ್ಲಿ ಇದನ್ನು ಕಾಕ್ಫೈಟ್ಗೆ ಹೋಲಿಸಲಾಗುತ್ತದೆ. ಶ್ರೀಮಂತ ಮತ್ತು ಭ್ರಷ್ಟರಿಂದ ಪ್ರಾಬಲ್ಯ ಹೊಂದಿರುವ ಈ ವ್ಯವಸ್ಥೆಯನ್ನು ವಿವರಿಸಲು ಪ್ಲುಟೋಕ್ರಸಿ ಮತ್ತು ಕ್ಲಿಪ್ಟೋಕ್ರಸಿಯಂತಹ ಪದಗಳನ್ನು ಬಳಸಲಾಗುತ್ತದೆ. ಹೆಚ್ಚು ಬಾಂಡ್ಗಳನ್ನು ಖರೀದಿಸುವ ಕಂಪನಿಗಳು ಸರ್ಕಾರದ ಬೆಂಬಲವಿಲ್ಲದೆ ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ. ಖನಿಜಗಳು, ಲೋಹಗಳು, ಟೆಲಿಕಾಂ, ಔಷಧಗಳು ಮತ್ತು ಫಾರ್ಮಾಗಳಿಗೆ ಪರವಾನಗಿಗಳ ಅಗತ್ಯವಿದೆ. ಇಂಧನ, ಮೂಲಸೌಕರ್ಯ ಮತ್ತು ಇಂಜಿನಿಯರಿಂಗ್ಗೆ ಸರ್ಕಾರಿ ಯೋಜನೆಗಳು ಅತ್ಯಗತ್ಯ. ಈ ಪೈ ಚಾರ್ಟ್ನಿಂದ ಬಿಜೆಪಿ ಹೆಚ್ಚು ದೇಣಿಗೆ ಪಡೆದಿದೆ ಎಂಬುದು ಸ್ಪಷ್ಟವಾಗಿದೆ. ನಂತರ ತೃಣಮೂಲ ಕಾಂಗ್ರೆಸ್ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ರಾಜಕೀಯ ಪಕ್ಷಗಳ ಪೈಕಿ ಕೆಲವರಿಗೆ ಮಾತ್ರ ಮಹತ್ವದ ಹಣ ಬಂದಿದೆ. ಕೆಲವು ಕಂಪನಿಗಳು ದೊಡ್ಡ ದೇಣಿಗೆಗಳನ್ನು ನೀಡುವ ಮೂಲಕ ತಮಗಾಗಿ ಗಣನೀಯ ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತಿವೆ ಎಂದು ಇದು ಸೂಚಿಸುತ್ತದೆ. ಇದರಿಂದಾಗಿ ಇತರ ಕಂಪನಿಗಳನ್ನು ಹೊರತುಪಡಿಸಿ ದೇಣಿಗೆಗಳು ಪ್ರಾಥಮಿಕವಾಗಿ ಬಿಜೆಪಿ ಮತ್ತು 1 ಅಥವಾ 2 ಇತರ ಪಕ್ಷಗಳಿಗೆ ಹೋಗುತ್ತವೆ. ಪರಿಣಾಮವಾಗಿ ಉಳಿದವು ದುರ್ಬಲಗೊಳ್ಳುತ್ತವೆ. MIT ಪ್ರೊಫೆಸರ್ ದ್ವೈಪಯನ್ ಬ್ಯಾನರ್ಜಿ ಅವರು ನಮಗಾಗಿ ಈ ಗ್ರಾಫಿಕ್ಸ್ ಅನ್ನು ರಚಿಸಿದ್ದಾರೆ. ಇದಕ್ಕಾಗಿ ನಾವು ಕೃತಜ್ಞರಾಗಿರುತ್ತೇವೆ. ಇದು ನಾವು ಅರ್ಥಮಾಡಿಕೊಳ್ಳಬೇಕಾದ ಆಟವಾಗಿದೆ. ಕೆಲವು ಕಂಪನಿಗಳು ಪ್ರಾಬಲ್ಯ ಸಾಧಿಸುತ್ತವೆ ಮತ್ತು ಕೇವಲ 1 ಪಕ್ಷವು ಆಳುತ್ತದೆ. ಯಾರಿಗೆ ಲಾಭ? ಹೆಚ್ಚು ಬಾಂಡ್ಗಳನ್ನು ಖರೀದಿಸಿದ ಕಂಪನಿ ಫ್ಯೂಚರ್ ಗೇಮಿಂಗ್. ಈ ಕಂಪನಿಯು ಆದಾಯ ತೆರಿಗೆ ಮತ್ತು ಇಡೀ ದಾಳಿ ಮಾಡಿದಾಗ ಅದರ ದೇಣಿಗೆಯನ್ನು ಹೆಚ್ಚಿಸುತ್ತದೆ. ಇದು ಯಾವ ರೀತಿಯ ಪಾರದರ್ಶಕತೆ? ವಂಚನೆಯ ತನಿಖೆಯಲ್ಲಿರುವ ಕಂಪನಿಯು ಬಾಂಡ್ಗಳನ್ನು ಖರೀದಿಸುವ ಮೂಲಕ ದೇಣಿಗೆ ನೀಡುತ್ತಿದೆಯೇ? ಮಣಿಕಟ್ಟನ್ನು ಒತ್ತಿ ಹಿಡಿದ ಮುಷ್ಟಿಯನ್ನು ಹೇಗೆ ತೆರೆಯುವುದು ಎಂದು ನಮ್ಮ ಸಹೋದರನಿಗೆ ತಿಳಿದಿದೆ ಎಂದು ತೋರುತ್ತದೆ. ಈ ತಂತ್ರ ಅಥವಾ ತಂತ್ರವನ್ನು ತಮ್ಮ ಸ್ವಂತ ಶಿಬಿರದೊಳಗಿನ ಜನರನ್ನು ಗೆಲ್ಲಲು ಅನ್ವಯಿಸಲಾಗಿದೆ. ಕಾಂಗ್ರೆಸ್ ಮಾಧ್ಯಮ ಉಸ್ತುವಾರಿ ಜೈರಾಮ್ ರಮೇಶ್ ಮಾತು ಕೇಳಿ. ಬಾಂಡ್ಗಳಿಂದ ನಿಮಗೂ ಲಾಭವಾಗಿದೆ ಎಂದು ಹೇಳುತ್ತೀರಿ. ಬಿಜೆಪಿಗೆ 6,000, ನಿಮಗೆ 1,400 ಸಿಕ್ಕಿತು. ಇದು ನಿಜ. ಅದನ್ನು ನಾವು ಅಲ್ಲಗಳೆಯುವಂತಿಲ್ಲ. ಆದರೆ ನಿಮಗೆ 1 ವಿಷಯ ನೆನಪಿಸುತ್ತೇನೆ. ಎ, ಡಿ ಮತ್ತು ಇಟ್ ನಮ್ಮ ಹಿಡಿತದಲ್ಲಿಲ್ಲ. ನಾವು ಯಾರನ್ನೂ ಬೆದರಿಸಲು ಅಥವಾ ಹೆದರಿಸಲು ಸಾಧ್ಯವಿಲ್ಲ. ನಾವು 10 ವರ್ಷಗಳಿಂದ ಅಧಿಕಾರದಲ್ಲಿಲ್ಲ. ನಾವು ವಿಮಾನ ನಿಲ್ದಾಣ ಯೋಜನೆಗಳಂತಹ ಪ್ರಮುಖ ಯೋಜನೆಗಳನ್ನು ನೀಡುತ್ತಿಲ್ಲ. ಮೋದಿ ಸರ್ಕಾರ ಅದನ್ನು ಮಾಡುತ್ತಿದೆ. ಆದ್ದರಿಂದ ನಾವು 1 ಗುತ್ತಿಗೆ ನೀಡಲು ಅಥವಾ ಸಾರ್ವಜನಿಕ ವಲಯವನ್ನು ಮಾರಾಟ ಮಾಡಲು ಅಥವಾ ಬೆದರಿಕೆ ಹಾಕಿ ಹಣ ವಸೂಲು ಮಾಡಲು ಇದು ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ವ್ಯತ್ಯಾಸವಾಗಿದೆ. ಅವರು 6,000 ಕೋಟಿಗಳನ್ನು ಸ್ವೀಕರಿಸಿದ್ದಾರೆ. ದಾನಿಗಳ ಹೆಸರುಗಳನ್ನು ಬಹಿರಂಗಪಡಿಸುವುದಿಲ್ಲ. ಅವರು ಬಿಜೆಪಿಗೆ ವಿವಿಧ ರೀತಿಯಲ್ಲಿ ದೇಣಿಗೆ ನೀಡಿರಬೇಕು. ಆದರೆ ಚುನಾವಣೆಗೆ ಮುನ್ನ ಬಿಜೆಪಿಯವರು ನಮ್ಮ ವಿರುದ್ಧ ಸರ್ಜಿಕಲ್ ಸ್ಟ್ರೈಕ್ ನಡೆಸಿದ್ದು, ನಮಗೆ ಆರ್ಥಿಕವಾಗಿ ಕುಗ್ಗಿಸುವ ಷಡ್ಯಂತ್ರ ನಡೆಸಲಾಗಿದೆ ಎಂದು ನಾನು ಹೇಳುತ್ತೇನೆ. ಮೊದಲು ದಾಳಿ ಮಾಡಲಾಯಿತು, ನಂತರ ಅವರು ಬಾಂಡ್ಗಳನ್ನು ಖರೀದಿಸಿದರು ಮತ್ತು ನಂತರ ಅವರಲ್ಲಿ ಕೆಲವರು ಸರ್ಕಾರಿ ಗುತ್ತಿಗೆಗಳನ್ನು ಪಡೆದರು. ಚುನಾವಣಾ ಬಾಂಡ್ಗಳ ಮಾದರಿಯನ್ನು ಗಮನಿಸಿದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಧರ್ಮಕ್ಕೆ ಏಕೆ ಹೆಚ್ಚು ಒತ್ತು ನೀಡುತ್ತಾರೆ, ಈ ವಿಷಯದಲ್ಲಿ ಏಕೆ ಮೌನವಾಗಿದ್ದಾರೆ ಎಂಬುದು ನಿಮಗೆ ಅರ್ಥವಾಗುತ್ತದೆ. ಈ ವಿಷಯಗಳಲ್ಲಿ ನೀವು ಅವನನ್ನು ಪ್ರಶ್ನಿಸಬಾರದು ಎಂದು ಅವರು ಮೌನವಾಗಿರುತ್ತಾರೆ. ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಉದ್ಭವಿಸಿದಾಗಲೆಲ್ಲ ಅವನು ದೇವಸ್ಥಾನಕ್ಕೆ ಭೇಟಿ ನೀಡುವುದನ್ನು ಅಥವಾ ಧ್ಯಾನ ಮಾಡುವುದನ್ನು ನೀವು ನೋಡುತ್ತೀರಿ. ಅವನು ಪ್ರಾಮಾಣಿಕವಾಗಿ ಸಮರ್ಪಿತನಾಗಿರುತ್ತಾನೆ ಎಂದು ನೀವು ಭಾವಿಸುತ್ತೀರಿ. ಪ್ರಶ್ನೆಗಳಿಗೆ ಸಮಯವಿಲ್ಲ. ಫೆಬ್ರವರಿ 15 ಸುಪ್ರೀಂಕೋರ್ಟ್ನ ತೀರ್ಪು ಬಂದಿದೆ. ಈಗ ಮಾರ್ಚ್ 15 ಆಗಿದೆ. ಚುನಾವಣಾ ಬಾಂಡ್ಗಳು ನಿಮ್ಮ ಮುಂದಿವೆ ಮತ್ತು ಪ್ರಧಾನಿ ಒಮ್ಮೆಯೂ ಮಾತನಾಡಲಿಲ್ಲ. ಈ ಮೌನವು ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ಪರಿಶೀಲನೆಯನ್ನು ತಪ್ಪಿಸಲು ಅವನು ಧರ್ಮವನ್ನು ಆಶ್ರಯಿಸುತ್ತಾನೆಯೇ? ಅವನು ನಿರಂತರವಾಗಿ ಸಾರ್ವಜನಿಕ ದೃಷ್ಟಿಯಲ್ಲಿ ತನ್ನನ್ನು ಉಳಿಸಿಕೊಳ್ಳುತ್ತಾನೆ, ಆದರೂ ವಿಳಾಸವಿಲ್ಲದೆ ಉಳಿಯುತ್ತಾನೆ. ಅವರು ಪ್ರಧಾನಿ ಎಂಬುದನ್ನು ನೀವು ಮರೆಯುವ ರೀತಿಯಲ್ಲಿ ದೇವಸ್ಥಾನಗಳನ್ನು ರೂಪಿಸಿ ಮತ್ತು ಸರ್ಕಾರದ ಖಾತೆಗಳ ಬಗ್ಗೆ ನೀವು ಅವರನ್ನು ಪ್ರಶ್ನಿಸಬೇಕು. ಸ್ವಲ್ಪ ತಾಳ್ಮೆಯಿಂದಿರಿ. ಸುಪ್ರೀಂಕೋರ್ಟ್ ಈಗ ಪ್ರತಿ ಬಾಂಡ್ಗೆ ವಿಶಿಷ್ಟ ಸಂಖ್ಯೆಯನ್ನು ನಿಗದಿಪಡಿಸಬೇಕು ಎಂದು ಹೇಳಿದ್ದು ಯಾರ ಹಣ ಯಾರ ಜೇಬಿಗೆ ಹೋಗಿದೆ ಎಂಬುದನ್ನು ಬಹಿರಂಗಪಡಿಸುತ್ತದೆ. ದೇಣಿಗೆಗಳಲ್ಲಿ ದೊಡ್ಡ ಪಾತ್ರವಾದ ಸ್ಯಾಂಟಿಯಾಗೋ ಮಾರ್ಟಿನ್ ಅನ್ನು ನಾವು ನಿಮಗೆ ಪರಿಚಯಿಸೋಣ. ಬಿಜೆಪಿಗೆ 2,00,000 ರೂಪಾಯಿ ದೇಣಿಗೆ ನೀಡುತ್ತಿರುವ ಇವರ್ಯಾರು? ಅದಕ್ಕೆ ಸ್ವತಃ ಪ್ರಧಾನಿಯೇ 2,000 ರೂ. ಅವರು ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಅವರಿಗಿಂತ ಹೆಚ್ಚು ಬಿಜೆಪಿಯನ್ನು ಪ್ರೀತಿಸುತ್ತಾರೆಯೇ? ಅಮಿತ್ ಶಾ ಕೂಡ 2,000 ರೂಪಾಯಿ ದೇಣಿಗೆ ನೀಡಿದ್ದಾರೆ. ಮಾರ್ಟಿನ್ ಬಿಜೆಪಿಗಾಗಿ 1,368 ಕೋಟಿ ಮೌಲ್ಯದ ಬಾಂಡ್ಗಳನ್ನು ಖರೀದಿಸಿದ್ದಾರೆ ಎಂಬುದು ಇನ್ನೂ ಸಾಬೀತಾಗಿಲ್ಲವಾದರೂ ಮಾದರಿಯು ಏನನ್ನಾದರೂ ಸೂಚಿಸುತ್ತದೆ. ಇವರು ಕೊಯಮತ್ತೂರಿನ ಮಾರ್ಟಿನ್ ಸ್ಯಾಂಟಿಯಾಗೋ ಮಾರ್ಟಿನ್. ಮ್ಯಾನ್ಮಾರ್ನಿಂದ ಬಂದು ಭಾರತದಲ್ಲಿ ಲಾಟರಿ ದಂಧೆ ಆರಂಭಿಸಿ ಬಡವರನ್ನು ರಾತ್ರೋರಾತ್ರಿ ಶ್ರೀಮಂತರನ್ನಾಗಿಸುವ ಕನಸನ್ನು ಮಾರಿ ಹಣ ಗಳಿಸುತ್ತಾನೆ. 2019 ಮತ್ತು 2024 ನಡುವೆ ಅವರ ಕಂಪನಿಯ ಮೇಲೆ ಆದಾಯ ತೆರಿಗೆ ಮತ್ತು ಇಡೀ ದಾಳಿ ನಡೆಸಿದೆ. ಅಕ್ರಮ ಹಣ ವರ್ಗಾವಣೆ ಪ್ರಕರಣ ದಾಖಲಾಗಿದೆ. ಏಪ್ರಿಲ್ 2, 2022 ಮಾರ್ಟಿನ್ ಕಂಪನಿ, ಫ್ಯೂಚರ್ ಗೇಮಿಂಗ್ ಮತ್ತು ಹೋಟೆಲ್ಸ್ ಪ್ರೈವೇಟ್ ಲಿಮಿಟೆಡ್ ಅದರ 409 ಕೋಟಿ ಮೌಲ್ಯದ ಚರ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಂಡಿದೆ ಮತ್ತು 5 ದಿನಗಳ ನಂತರ ಈ ಕಂಪನಿಯು 100 ಕೋಟಿ ಮೌಲ್ಯದ ಬಾಂಡ್ಗಳನ್ನು ಖರೀದಿಸುತ್ತದೆ. ಮನಿ ಲಾಂಡರಿಂಗ್ ಆರೋಪಗಳನ್ನು ಎದುರಿಸುತ್ತಿರುವ ಅನೇಕ ರಾಜಕಾರಣಿಗಳ ಜೈಲುವಾಸ, ಪಕ್ಷ ಒಡೆಯಲು ಕರೆಗಳು ಮತ್ತು ಸರ್ಕಾರವನ್ನು ಉರುಳಿಸುವ ಬೆದರಿಕೆಗಳ ಹೊರತಾಗಿಯೂ ಮಾರ್ಟಿನ್ ಕಂಪನಿಯು 2019 ಮತ್ತು 2024 ನಡುವೆ 1,368 ಕೋಟಿ ಮೌಲ್ಯದ ಬಾಂಡ್ಗಳನ್ನು ಖರೀದಿಸಿದೆ. ಲಾಟರಿ ವ್ಯವಹಾರಕ್ಕೆ ಸಂಬಂಧಿಸಿದ ಕಂಪನಿಯು ಚುನಾವಣೆಯನ್ನು ಖರೀದಿಸಿದೆ. 1,000 ಕೋಟಿಗೂ ಹೆಚ್ಚು ಮೌಲ್ಯದ ಬಾಂಡ್ಗಳು. ಇದು ದೇಶದ ಅಗ್ರ ಬಾಂಡ್ ಖರೀದಿದಾರನಾಗಿದ್ದಾನೆ. 1,000 ಕೋಟಿ ದೇಣಿಗೆ ನೀಡಲು ಎಲ್ಲಿ ಹಣ ಸಿಕ್ಕಿತು ಎಂಬುದು ತನಿಖೆಗೆ ಅರ್ಹವಾದ ವಿಷಯ. ಆದಾಗ್ಯೂ ಬಿಜೆಪಿಗೆ ಪ್ರಶ್ನೆಯನ್ನು ಹಾಕಬೇಕು. ಮಾರ್ಟಿನ್ ಕಂಪನಿಯಿಂದ ಪಕ್ಷವು ದೇಣಿಗೆಯನ್ನು ಸ್ವೀಕರಿಸಿದೆಯೇ? ಇಲ್ಲಿಯವರೆಗೆ ದೇಣಿಗೆ ಮತ್ತು ರಾಜಕೀಯ ಪಕ್ಷದ ನಡುವೆ ಯಾವುದೇ ನೇರ ಸಂಪರ್ಕವನ್ನು ಸ್ಥಾಪಿಸಲಾಗಿಲ್ಲ. ಆದರೆ ವಿವಿಧ ಮಾಧ್ಯಮ ವರದಿಗಳು ಲಿಂಕ್ ಅನ್ನು ಸೂಚಿಸುತ್ತವೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಲಾಟರಿ ವ್ಯವಹಾರಕ್ಕೆ ಸಂಬಂಧಿಸಿದ ಕಂಪನಿಗಳ ಪ್ರತಿನಿಧಿಗಳನ್ನು ಭೇಟಿಯಾಗಿದ್ದಾರೆ. ಏಪ್ರಿಲ್ 2, 2023 ಹಣಕಾಸು ಸಚಿವರ ಕಚೇರಿ ಈ ಸಭೆಯ ಚಿತ್ರವನ್ನು ಟ್ವೀಟ್ ಮಾಡಿದೆ. ಜೋಸ್ ಮಾರ್ಟಿನ್ ಅವರು ಹಣಕಾಸು ಸಚಿವರನ್ನು ಭೇಟಿಯಾಗಿ ಕೃತಜ್ಞತೆ ಸಲ್ಲಿಸಿದವರಲ್ಲಿ ಒಬ್ಬರು. ಭಾರತದಲ್ಲಿ ಲಾಟರಿ ಮಾರುಕಟ್ಟೆಯನ್ನು ತೆರೆಯಲು ಪ್ರತಿಪಾದಿಸಿದರು. ಇದು 5 ಕೋಟಿ ಉದ್ಯೋಗಗಳನ್ನು ಸೃಷ್ಟಿಸುತ್ತದೆ ಮತ್ತು ಸರ್ಕಾರಕ್ಕೆ 1.25 ಕೋಟಿಗೂ ಹೆಚ್ಚು ಜಿಎಸ್ಟಿಯನ್ನು ಉತ್ಪಾದಿಸುತ್ತದೆ ಎಂದು ಅವರು ಹೇಳುತ್ತಾರೆ. ಈ ಮಾಹಿತಿಯು ಇಂಡಿಯನ್ ಎಕ್ಸ್ಪ್ರೆಸ್ನ 2015 ವರದಿಯಿಂದ ಬಂದಿದೆ. ಸ್ಯಾಂಟಿಯಾಗೋ ಮಾರ್ಟಿನ್ ಅವರ ಹಿರಿಯ ಮಗ ಚಾರ್ಲ್ಸ್ ಜೋಸ್ ಮಾರ್ಟಿನ್ ಅವರು ಸರಳ ಸಮಾರಂಭದಲ್ಲಿ ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಾರೆ. 3 ತಿಂಗಳ ಹಿಂದೆ ಚಾರ್ಲ್ಸ್ ಮಾರ್ಟಿನ್ ಬಿಜೆಪಿ ಸೇರುವ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದರು ಎಂದು ವರದಿಗಳು ತಿಳಿಸಿವೆ. 2014 ಸ್ಯಾಂಟಿಯಾಗೋ ಮಾರ್ಟಿನ್ 8 ತಿಂಗಳ ಕಾಲ ಜೈಲುವಾಸ ಮತ್ತು ಸಿಬಿಐ ಆರೋಪಪಟ್ಟಿಯನ್ನು ಎದುರಿಸುತ್ತಿರುವಾಗ ಅವರ ಪತ್ನಿ ಕೊಯಮತ್ತೂರಿನಲ್ಲಿ ಪ್ರಧಾನಿ ಮೋದಿ ಅವರೊಂದಿಗೆ ವೇದಿಕೆ ಹಂಚಿಕೊಂಡರು. ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವ ವ್ಯಕ್ತಿಯ ಪತ್ನಿಯೊಂದಿಗೆ ಪ್ರಧಾನಿ ವೇದಿಕೆಯಲ್ಲಿದ್ದದ್ದು ಏಕೆ ಎಂಬ ಪ್ರಶ್ನೆಗಳು ಏಳುತ್ತವೆ. ಅವರು ಸಿಕ್ಕಿಂ ಸರ್ಕಾರಕ್ಕೆ 4,500 ಕೋಟಿ ರೂಪಾಯಿ ವಂಚಿಸಿದ್ದಾರೆ ಎಂದು ವರದಿಗಳು ಹೇಳುತ್ತವೆ. ಚಾರ್ಲ್ಸ್ ಅವರ ತಂದೆ ಹಗರಣದ ಆರೋಪಿಯಾಗಿದ್ದರೂ ಮೋದಿಜಿ ಮತ್ತು ಪಕ್ಷವನ್ನು ಬಹಳವಾಗಿ ಗೌರವಿಸುವ ಒಳ್ಳೆಯ ವ್ಯಕ್ತಿ ಎಂದು ಬಿಜೆಪಿ ವಕ್ತಾರರು ಹೇಳಿದ್ದಾರೆ. ಸಿಪಿಎಂ ಮುಖವಾಣಿ ದೇಶಾಭಿಮಾನಿ ಪತ್ರಿಕೆಗೆ ಮಾರ್ಟಿನ್ 2 ಕೋಟಿ ದೇಣಿಗೆ ನೀಡಿದ ಘಟನೆಯನ್ನು ಇಂಡಿಯನ್ ಎಕ್ಸ್ಪ್ರೆಸ್ ಕೇರಳ ರಾಜಕೀಯದಲ್ಲಿ ವಿವರಿಸಿದೆ. ಇದು ಪಕ್ಷದೊಳಗೆ ಗಮನಾರ್ಹ ಕೋಲಾಹಲಕ್ಕೆ ಕಾರಣವಾಯಿತು. ಇದು ಮುಖವಾಣಿಯ ಜನರಲ್ ಮ್ಯಾನೇಜರ್ ಮತ್ತು ವಿಜಯನ್ ಬಣವನ್ನು ತೆಗೆದುಹಾಕಲು ಕಾರಣವಾಯಿತು. ಡಿಎಂಕೆ ನಾಯಕ ಕರುಣಾನಿಧಿಯವರ ರಾಜಕೀಯ ಸಂಪರ್ಕವನ್ನು ಸೂಚಿಸುವ ಚಿತ್ರವನ್ನು ಮಾರ್ಟಿನ್ ನಿರ್ಮಿಸಿದ್ದಾರೆ. ಕೇರಳದ ಮಾಜಿ ಹಣಕಾಸು ಸಚಿವ ಥಾಮಸ್ ಅಜಾಕ್ ಟ್ವೀಟ್ನಲ್ಲಿ ಗಮನಿಸಿದಂತೆ ಅವರ ವ್ಯವಹಾರವು ಹಲವಾರು ರಾಜ್ಯಗಳನ್ನು ವ್ಯಾಪಿಸಿದೆ. ಮಾರ್ಟಿನ್ ಅವರ ಫ್ಯೂಚರ್ ಗೇಮಿಂಗ್ ಮತ್ತು ಲಾಟರಿ ಬಿಜೆಪಿಗೆ 1,368 ಕೋಟಿ ರೂಪಾಯಿ. ಈ ಕಂಪನಿಯು ಸಿಕ್ಕಿಂನಲ್ಲಿ ನನ್ನ ವಿರುದ್ಧ 2 ಮಾನನಷ್ಟ ಮೊಕದ್ದಮೆಗಳನ್ನು ಹೂಡಿದೆ. ಈ ದೇಣಿಗೆಗಳು ಲಾಟರಿಗಳ ಮೇಲಿನ ಜಿಎಸ್ಟಿ ದರ ಕಡಿತಕ್ಕೆ ಸಂಬಂಧಿಸಿರಬಹುದೇ? ಮಾರ್ಟಿನ್ ಕಂಪನಿಯೊಂದಿಗಿನ ಪರಿಸ್ಥಿತಿಯು ವಿಚಿತ್ರವಾಗಿದೆ. ಮಾರ್ಟಿನ್ ಅವರ ಪುತ್ರ ಚಾರ್ಲ್ಸ್ ಮಾರ್ಟಿನ್ 2015 ಬಿಜೆಪಿಯಲ್ಲಿದ್ದಾರೆ. ಆದರೂ ಎ.ಡಿ. ದಾಳಿಗಳು 2023 ಮುಂದುವರೆದಿದೆ. ಮೇ 2023 457 ಕೋಟಿ ಮೌಲ್ಯದ ಆಸ್ತಿಯನ್ನು ವಶಪಡಿಸಿಕೊಳ್ಳಲಾಗಿದೆ. ಇದಲ್ಲದೆ ಕಂಪನಿಯು ಜನವರಿಯಲ್ಲಿ ಬಾಂಡ್ಗಳನ್ನು ಖರೀದಿಸುತ್ತದೆ. ಎ.ಡಿ. ತನ್ನ ದಾಳಿಗಳನ್ನು ತೀವ್ರಗೊಳಿಸುತ್ತದೆ ಮತ್ತು ಕಂಪನಿಯು ದೇಣಿಗೆ ನೀಡಬೇಕಾದಾಗ ತನ್ನ ಬಾಂಡ್ ದರಗಳನ್ನು ಹೆಚ್ಚಿಸುತ್ತದೆ ಎಂದು ಭಾವಿಸುವುದು ಸಮಂಜಸವೇ? ಅಕ್ಟೋಬರ್ 2023 ಮತ್ತು ಜನವರಿ 2024 ನಡುವೆ ಕಂಪನಿಯು 133 ಕೋಟಿ ರೂಪಾಯಿ ಮೌಲ್ಯದ ಬಾಂಡ್ಗಳನ್ನು ಖರೀದಿಸಿದೆ. ಈಗ ಈ ಚಾರ್ಟ್ ಅನ್ನು ಪರಿಗಣಿಸಿ. 1 ವರ್ಷದಲ್ಲಿ ಪ್ರತಿ ತಿಂಗಳು ಎಷ್ಟು ಬಾಂಡ್ಗಳನ್ನು ಖರೀದಿಸಲಾಗಿದೆ ಎಂಬುದನ್ನು ಇದು ತೋರಿಸುತ್ತದೆ. ಅಕ್ಟೋಬರ್ 2020 ಇದು 150 ಕೋಟಿ ರೂಪಾಯಿ ಮೌಲ್ಯದ ಬಾಂಡ್ಗಳನ್ನು ಖರೀದಿಸಿತು. 2021 ಕಂಪನಿಯು 3 ಪ್ರತ್ಯೇಕ ಸಂದರ್ಭಗಳಲ್ಲಿ 109 ರೂಪಾಯಿ 30 ಮತ್ತು 195 ಕೋಟಿ ಮೌಲ್ಯದ ಬಾಂಡ್ಗಳನ್ನು ಖರೀದಿಸಿತು. ವರ್ಷಕ್ಕೆ ಒಟ್ಟು 334 ಕೋಟಿ ರೂಪಾಯಿ. ಅದರ ಬಳಿ ಅಷ್ಟು ಹಣವಿದೆಯೇ? ಇದು ಅವರದೇ ಅಥವಾ ಬೇರೆಯವರ ಹಣ ಚಲಾವಣೆಯಾಗುತ್ತಿದೆಯೇ? ಜನವರಿ 2022ರಲ್ಲಿ ಇದು 210 ಕೋಟಿ ರೂಪಾಯಿ ಮೌಲ್ಯದ ಬಾಂಡ್ಗಳನ್ನು ಖರೀದಿಸಿತು. 3 ತಿಂಗಳ ನಂತರ ಏಪ್ರಿಲ್ 2022ರಲ್ಲಿ ಅದು ಮತ್ತೆ 100 ಕೋಟಿ ರೂಪಾಯಿ ಮೌಲ್ಯದ ಬಾಂಡ್ಗಳನ್ನು ಖರೀದಿಸಿತು. ನಂತರ ಜುಲೈನಲ್ಲಿ 75 ಕೋಟಿ ರೂಪಾಯಿ, ಅಕ್ಟೋಬರ್ 2022ರಲ್ಲಿ 105 ಕೋಟಿ ರೂಪಾಯಿ ಮತ್ತು ಡಿಸೆಂಬರ್ 2022ರಲ್ಲಿ 10 ಕೋಟಿ ರೂಪಾಯಿ. ಒಟ್ಟು 500 ಕೋಟಿ ರೂಪಾಯಿ 2022ರಲ್ಲಿ ನೀಡಲಾಯಿತು. ಉತ್ತರಾಖಂಡ್, ಪಂಜಾಬ್ ಚುನಾವಣೆಗಳ ಜೊತೆಗೆ 2022ರಲ್ಲಿ ಯುಪಿ ಚುನಾವಣೆ ನಡೆಯಿತು. ಹಿಮಾಚಲ ಮತ್ತು ಗುಜರಾತ್. ಈ ಕಂಪನಿಯು ದೇಣಿಗೆ ನೀಡಲು ಇಷ್ಟೊಂದು ಹಣವನ್ನು ಹೇಗೆ ಹೊಂದಿದೆ ಮತ್ತು ಅದು ಯಾವ ಪಕ್ಷಕ್ಕೆ ಹಣವನ್ನು ನೀಡುತ್ತಿದೆ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಬೇಕು. ಯಾವುದೇ ಹಗರಣವಿಲ್ಲ ಎಂದು ನೀವು ಇನ್ನೂ ನಂಬುತ್ತೀರಾ? ವ್ಯವಸ್ಥೆಯು ಸುಲಿಗೆ ಮಾಡುವಂತಿದೆ. ಒಂದು ಕಂಪನಿಯ ಮೇಲೆ ದಾಳಿಗಳನ್ನು ನಡೆಸಲಾಯಿತು, ನಂತರ ಅದು ಕೋಟಿ ಮೌಲ್ಯದ ಬಾಂಡ್ಗಳನ್ನು ಖರೀದಿಸುತ್ತದೆ. ನಂಬಿಕೆಯ ಹೆಸರಿನಲ್ಲಿ ಜನರು ತಮ್ಮ ಮೆದುಳನ್ನು ಸಂಪೂರ್ಣವಾಗಿ ಮುಚ್ಚಿಕೊಂಡಿದ್ದಾರೆಯೇ? ರಾಯಿಟರ್ಸ್ನಲ್ಲಿ ಪ್ರಕಟವಾದ ಕೃಷ್ಣ ಕೌಶಿಕ್ ಅವರ ವರದಿಯು 2013ರಿಂದ ಸುಮಾರು 272 ಮಿಲಿಯನ್ ಡಾಲರ್ಗಳನ್ನು ಸಂಗ್ರಹಿಸಿರುವ ಪ್ರೂಡೆಂಟ್ ಎಲೆಕ್ಟೋರಲ್ ಟ್ರಸ್ಟ್ನ ಬಗ್ಗೆ ಚರ್ಚಿಸುತ್ತದೆ ಮತ್ತು ಅದರಲ್ಲಿ 75% ಬಿಜೆಪಿಗೆ ನೀಡಿದೆ. ಅದರ ಮೊತ್ತ ಸುಮಾರು 1600 ಕೋಟಿ ರೂಪಾಯಿ. ಇದು ಕಾಂಗ್ರೆಸ್ಗೆ ನೀಡಿದ್ದಕ್ಕಿಂತ 10 ಪಟ್ಟು ಹೆಚ್ಚು. 2013ರಲ್ಲಿ ಕಾಂಗ್ರೆಸ್ ಸರ್ಕಾರವು ರಾಜಕೀಯ ಪಕ್ಷಗಳಿಗೆ ತೆರಿಗೆ ವಿನಾಯಿತಿ ನೀಡಲು ಇಂತಹ ಚುನಾವಣಾ ಟ್ರಸ್ಟನ್ನು ಸ್ಥಾಪಿಸಿತು. ಚುನಾವಣಾ ಟ್ರಸ್ಟ್ ವಿಚಾರದಲ್ಲಿಯೂ ಪಾರದರ್ಶಕತೆಯ ಪ್ರಶ್ನೆಗಳು ಎದ್ದಿವೆ. ಟ್ರಸ್ಟ್ ಕಂಪನಿಗಳಿಂದ ಹಣವನ್ನು ಪಡೆಯುತ್ತದೆ ಮತ್ತು ಅದರ ನಿಯಮಗಳ ಪ್ರಕಾರ ಯಾವುದೇ ಪಕ್ಷಕ್ಕೆ ಚೆಕ್ ನೀಡುತ್ತದೆ ಎಂದು ವರದಿ ವಿವರಿಸುತ್ತದೆ. ಫ್ಯೂಚರ್ ಗೇಮಿಂಗ್ ಮತ್ತು ಹೋಟೆಲ್ ಸರ್ವಿಸಸ್ ಮಾರ್ಚ್ 23 ಮತ್ತು 24ರಂದು ಪ್ರುಡೆಂಟ್ ಟ್ರಸ್ಟ್ಗೆ ತಲಾ 50 ಕೋಟಿ ರೂಪಾಯಿಗಳ 2 ಚೆಕ್ಗಳನ್ನು ನೀಡಿದೆ ಎಂದು ಅದು ಉಲ್ಲೇಖಿಸುತ್ತದೆ. ಅದೇ ದಿನ ಟ್ರಸ್ಟ್ ಬಿಜೆಪಿಗೆ ಅದೇ ಮೊತ್ತದ ಚೆಕ್ಗಳನ್ನು ನೀಡಿದೆ. ಹೀಗಾಗಿ ಮಾರ್ಟಿನ್ ಈ ಟ್ರಸ್ಟ್ಗೆ 100 ಕೋಟಿ ದೇಣಿಗೆ ನೀಡಿದರು. ಆದರೆ ಅವರು ದೇಣಿಗೆ ನೀಡಿದ ಟ್ರಸ್ಟ್ 75% ಮೊತ್ತವನ್ನು ಬಿಜೆಪಿಗೆ ಮಾತ್ರ ನೀಡಿದೆ. ಒಟ್ಟು 1600 ಕೋಟಿ ರೂಪಾಯಿ. ಮಾರ್ಟಿನ್ ಅವರ 100 ಕೋಟಿ ರೂಪಾಯಿಗಳೆಲ್ಲವೂ ಬಿಜೆಪಿಗೆ ಹೋಯಿತು ಅಥವಾ 75 ಕೋಟಿ ರೂಪಾಯಿ. ಚುನಾವಣಾ ಬಾಂಡ್ಗಳಂತೆ ಚುನಾವಣಾ ಟ್ರಸ್ಟ್ ಪರಿಶೀಲನೆಯ ಅಗತ್ಯವಿರುವ ಮತ್ತೊಂದು ಕ್ಷೇತ್ರವಾಗಿದೆ. ಆದಾಗ್ಯೂ ನಡೆಯುತ್ತಿರುವ ಐಟಿ ಮತ್ತು ಇಡಿ ದಾಳಿಗಳ ಸಮಯದಲ್ಲಿ ಮಾರ್ಟಿನ್ ಕಂಪನಿಯು ಖರೀದಿಸಿದ 1368 ಕೋಟಿ ರೂಪಾಯಿ ಮೌಲ್ಯದ ಎಲೆಕ್ಟೋರಲ್ ಬಾಂಡ್ಗಳ ಮೇಲೆ ನಮ್ಮ ಗಮನವಿದೆ. ಇಷ್ಟೆಲ್ಲ ಹಣ ಬಿಜೆಪಿ ಪಾಲಾಗಿದೆಯೇ? ಇದನ್ನು ಸ್ಥಾಪಿಸಿದ ನಂತರ ಪರಿಸ್ಥಿತಿ ಸ್ಪಷ್ಟವಾಗುತ್ತದೆ. ಇಡೀ ದಾಳಿಗೆ ಒಳಗಾದ ಮಾರ್ಟಿನ್ ಕಂಪನಿಯು ಪಕ್ಷಕ್ಕೆ ದೇಣಿಗೆ ನೀಡಿದೆ ಎಂದು ಬಿಜೆಪಿಗೆ ಯಾವುದೇ ರೀತಿಯಲ್ಲಿ ತಿಳಿದಿದೆಯೇ ಎಂದು ಆಶ್ಚರ್ಯವಾಗಬಹುದು. ಕಂಪನಿಯು ಶ್ರೀ ನಡ್ಡಾ ಅವರಿಗೆ 1368 ಕೋಟಿ ರೂಪಾಯಿ ಮೌಲ್ಯದ ಬಾಂಡ್ಗಳನ್ನು ಖರೀದಿಸಿದೆ ಎಂದು ಸುಳಿವು ನೀಡಬಹುದೇ? ವಿವಿಧ ಕಾಕತಾಳೀಯ ಸಂಗತಿಗಳು ಬಿಜೆಪಿಗೆ ಸಂಪೂರ್ಣವಾಗಿ ತಿಳಿದಿಲ್ಲ ಮತ್ತು ಭಾಗಿಯಾಗಿಲ್ಲ ಎಂದು ಸೂಚಿಸುತ್ತದೆ. ಡಿಸೆಂಬರ್ 2021ರಲ್ಲಿ ಸ್ಯಾಂಟಿಯಾಗೋ ಮಾರ್ಟಿನ್ ಬಿಜೆಪಿಗೆ 100 ಕೋಟಿ ರೂಪಾಯಿ ದೇಣಿಗೆ ನೀಡಿದ್ದಾರೆ ಎಂದು ಕಾಂಗ್ರೆಸ್ ಆರೋಪಿಸಿದೆ ಎಂದು ಮಾಧ್ಯಮಗಳಲ್ಲಿ ವ್ಯಾಪಕವಾಗಿ ವರದಿಯಾಗಿದೆ. ತಮಿಳುನಾಡು ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಕೆ ಎಸ್ ಅಳಗಿರಿ ಅವರು ವಿಧಾನಸಭಾ ಚುನಾವಣೆಗೂ ಮುನ್ನ ಮಾರ್ಟಿನ್ ಬಿಜೆಪಿಗೆ 100 ಕೋಟಿ ರೂಪಾಯಿ ದೇಣಿಗೆ ನೀಡಿದ್ದರು ಎಂದು ಟ್ವೀಟ್ ಮಾಡಿದ್ದು ಈ ಬಗ್ಗೆ ಸಿಬಿಐ ತನಿಖೆಗೆ ಆಗ್ರಹಿಸಿದ್ದಾರೆ. ಏಪ್ರಿಲ್ 2019ರಲ್ಲಿ ಆದಾಯ ತೆರಿಗೆ ಇಲಾಖೆ ಮಾರ್ಟಿನ್ ಕಂಪನಿಗಳ ಮೇಲೆ ದಾಳಿ ನಡೆಸಿತ್ತು ಎಂದು ಅವರು ಹೈಲೈಟ್ ಮಾಡಿದರು. ಸತತ 4 ದಿನಗಳಲ್ಲಿ ಅಧಿಕಾರಿಗಳು 24 ಲಕ್ಷ ಮೌಲ್ಯದ 6 ಕೋಟಿ ನಗದು ಮತ್ತು ವಜ್ರಗಳು ಮತ್ತು ಚಿನ್ನವನ್ನು ಜಪ್ತಿ ಮಾಡಿದ್ದಾರೆ. 2011ರಲ್ಲಿ ಸಿಕ್ಕಿಂ ಸರ್ಕಾರಕ್ಕೆ 4,500 ಕೋಟಿ ವಂಚಿಸಿದ ಆರೋಪ ಹೊತ್ತಿರುವ ಮಾರ್ಟಿನ್ ವಿರುದ್ಧ ಸಿಬಿಐ 30 ಪ್ರಕರಣಗಳನ್ನು ದಾಖಲಿಸಿ ಭೂ ಹಗರಣ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದರು. 100 ಕೋಟಿ ದೇಣಿಗೆಗೆ ಪ್ರತಿಯಾಗಿ ಮೋದಿ ಸರ್ಕಾರ ಏನು ಭರವಸೆ ನೀಡಿದೆ ಎಂದು ಅಳಗಿರಿ ಪ್ರಶ್ನಿಸಿದರು. ಮಾರ್ಟಿನ್ ಕಂಪನಿಯಿಂದ ಬಿಜೆಪಿಯವರು ಹಣ ಪಡೆದಿದ್ದಾರೆಯೇ ಎಂಬುದನ್ನು ಕೂಡಲೇ ಸ್ಪಷ್ಟಪಡಿಸಬೇಕು ಎಂದು ಸಲಹೆ ನೀಡಿದರು. ಕೇವಲ ಕೇಂದ್ರ ಸರ್ಕಾರವು ಎ, ಡಿ ಮತ್ತು ಇಟ್ ಪ್ರಕರಣಗಳ ಮೇಲೆ ಪ್ರಭಾವ ಬೀರಬಹುದು. ಇದು ಎರಡು ಪ್ರಶ್ನೆಗಳಿಗೆ ಕಾರಣವಾಗುತ್ತದೆ. ಬಲವಂತವಾಗಿ ದೇಣಿಗೆ ಸಂಗ್ರಹಿಸಲು ಈ ದಾಳಿಗಳನ್ನು ನಡೆಸಲಾಗಿದೆಯೇ ಅಥವಾ ದಾಳಿಯ ನಂತರ ತನ್ನನ್ನು ತಾನು ಉಳಿಸಿಕೊಳ್ಳಲು ದೇಣಿಗೆಯನ್ನು ಉತ್ತೇಜಿಸುವ ಮಾರ್ಗವನ್ನು ಅವರು ಕಂಡುಕೊಂಡಿದ್ದಾರೆಯೇ? ಮಾರ್ಟಿನ್ ಅವರ ತ್ವರಿತ ಸಂಪತ್ತಿನ ಭರವಸೆಯನ್ನು ಮೋದಿಯವರ ಉತ್ತಮ ದಿನಗಳ ಭರವಸೆಯೊಂದಿಗೆ ವ್ಯತಿರಿಕ್ತವಾಗಿ ಮೋದಿ ಮತ್ತು ಮಾರ್ಟಿನ್ ನಡುವೆ ಯಾವುದೇ ಸಂಬಂಧವಿಲ್ಲ ಎಂದು ಬಿಜೆಪಿ ತನ್ನ ಪೋಸ್ಟರ್ಗಳಲ್ಲಿ ಘೋಷಿಸಲು ಸವಾಲು ಹಾಕಿದೆ. ಇಡೀ ಪ್ರಕರಣಗಳ ಮೇಲೆ ಪ್ರಭಾವ ಬೀರುವ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇದೆ ಮತ್ತು ಸರ್ಕಾರವನ್ನು ಯಾರು ನಿಯಂತ್ರಿಸುತ್ತಾರೆ ಎಂಬುದು ಸ್ಪಷ್ಟವಾಗಿದೆ. ಒಂದು ಪಕ್ಷವು ತನ್ನದೇ ಸರ್ಕಾರದ ತನಿಖೆಯ ಅಡಿಯಲ್ಲಿ ಕಂಪನಿಯಿಂದ ಹಣವನ್ನು ಸ್ವೀಕರಿಸಬೇಕೇ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ಮೋದಿ ಅವರು ಮಾರ್ಟಿನ್ ರಹಸ್ಯಗಳನ್ನು ಬಹಿರಂಗಪಡಿಸುವುದು ಹೆಚ್ಚು ಸೂಕ್ತವಾಗಬಹುದು ಅಥವಾ ಪ್ರತಿಯಾಗಿ ಪರ್ಯಾಯವಾಗಿ ವಿರೋಧ ಪಕ್ಷವು ತನ್ನ ದಾನಿಗಳನ್ನು ಬಹಿರಂಗಪಡಿಸಬಹುದು, ಬಿಜೆಪಿಗೆ ಯಾರು ಮತ್ತು ಎಷ್ಟು ದೇಣಿಗೆ ನೀಡಿದ್ದಾರೆ ಎಂಬುದನ್ನು ಸ್ಪಷ್ಟಪಡಿಸಬಹುದು. ವಿಶಿಷ್ಟ ಸಂಖ್ಯೆಯ ಪರಿಚಯದೊಂದಿಗೆ ಈ ವಿವರಗಳು ಶೀಘ್ರದಲ್ಲೇ ಸಾರ್ವಜನಿಕವಾಗುತ್ತವೆ. ವಿಶ್ವದ ಅತಿದೊಡ್ಡ ಪಕ್ಷವಾಗಿ ಬಿಜೆಪಿಯು ಮನಿ ಲಾಂಡರಿಂಗ್ ಪ್ರಕರಣದಲ್ಲಿ ಭಾಗಿಯಾಗಿರುವ ಯಾವುದೇ ಕಂಪನಿಯಿಂದ ದೇಣಿಗೆ ಸ್ವೀಕರಿಸಿಲ್ಲ ಎಂದು ಹೇಳಬೇಕು ಅಥವಾ ಅದು ಹೊಂದಿದ್ದರೆ ಅದನ್ನು ಮಾರ್ಟಿನ್ಗೆ ಹಿಂದಿರುಗಿಸಬೇಕು. 2021 ಅಕ್ಟೋಬರ್ನಲ್ಲಿ ಎಕನಾಮಿಕ್ ಟೈಮ್ಸ್ ವರದಿ ಮಾಡಿದ ಹೈದರಾಬಾದ್ ಮೂಲದ ಹೆಟೆರೋಫಾರ್ಮಾ ಕಂಪನಿಯು 7,500 ಕೋಟಿ ಮೌಲ್ಯದ್ದಾಗಿದೆ ಎಂದು ಆದಾಯ ತೆರಿಗೆ ಇಲಾಖೆಯ ದಾಳಿಯು 500 ಕೋಟಿ ಅಘೋಷಿತ ಆದಾಯವನ್ನು ಬಹಿರಂಗಪಡಿಸಿತು ಮತ್ತು 142 ಕೋಟಿ ನಗದು ವಶಪಡಿಸಿಕೊಂಡಿದೆ. ದಾಳಿಯ ನಂತರ ಕಂಪನಿಯು ಎಲೆಕ್ಟೋರಲ್ ಬಾಂಡ್ಗಳನ್ನು ಖರೀದಿಸಿತು. ಇದರಲ್ಲಿ ಏಪ್ರಿಲ್ 2022 40 ಕೋಟಿ ಮತ್ತು ಜುಲೈ ಮತ್ತು ಅಕ್ಟೋಬರ್ 2023 ತಲಾ 10 ಕೋಟಿ ಬಾಂಡ್ಗಳು ಸೇರಿದಂತೆ ಒಟ್ಟು 60 ಕೋಟಿ ದೇಣಿಗೆ. ದಾಳಿಯ ನಂತರ ಚುನಾವಣಾ ಬಾಂಡ್ಗಳನ್ನು ಖರೀದಿಸುವ ಈ ಮಾದರಿಯು ಸುಲಿಗೆಗಾಗಿ ದಾಳಿಗಳ ಬಳಕೆಯನ್ನು ಸೂಚಿಸುತ್ತದೆ. ದಾಳಿಗಳನ್ನು ನಡೆಸುವ ಪಕ್ಷಕ್ಕೆ ಕಂಪನಿಗಳು ಸ್ವೇಚ್ಛೆಯಿಂದ ದೊಡ್ಡ ಮೊತ್ತವನ್ನು ದೇಣಿಗೆ ನೀಡುತ್ತವೆಯೇ ಎಂಬ ಪ್ರಶ್ನೆಯನ್ನು ಇದು ಹುಟ್ಟುಹಾಕುತ್ತದೆ. ಇಡಿ ಮತ್ತು ಐಟಿಯನ್ನು ಸುಲಿಗೆಗೆ ಬಳಸಿಕೊಳ್ಳುವ ಪರಿಪಾಠವು ರಾಜಕೀಯದಿಂದ ಹಿಡಿದು ಇತರ ಪಕ್ಷಗಳಿಂದ ಶಾಸಕರು ಮತ್ತು ಸಂಸದರನ್ನು ಬಲವಂತವಾಗಿ ವ್ಯಾಪಾರ ಜಗತ್ತಿಗೆ ವಿಸ್ತರಿಸಿದೆ. ಮತ್ತು ಕ್ವೋಟ್ ಗೋಡಿ ಮೀಡಿಯಾ ಮತ್ತು ಕ್ವೋಟ್ ದ ಭಾಗವಾಗಿ ಉಲ್ಲೇಖಿಸಲಾದ ಮಾಧ್ಯಮ ಕಂಪನಿಯು 966 ಕೋಟಿ ಮೌಲ್ಯದ ಬಾಂಡ್ಗಳನ್ನು ಖರೀದಿಸಿತು ಮತ್ತು ನಂತರ 14,000 ಕೋಟಿ ಮೌಲ್ಯದ ಒಪ್ಪಂದಗಳನ್ನು ಪಡೆದುಕೊಂಡಿತು. ಈ ಸಮಸ್ಯೆಯು ವಿಸ್ತಾರವಾಗಿದೆ, ಆದ್ದರಿಂದ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಚರ್ಚೆಯನ್ನು ಅನುಸರಿಸಲಾಗುವುದು. ಧರ್ಮ ಮತ್ತು ರಾಷ್ಟ್ರದ ಹೆಸರಿನಲ್ಲಿ ದಾರಿತಪ್ಪಿಸುತ್ತಿರುವುದನ್ನು ಪ್ರತಿಬಿಂಬಿಸುವ ಸಮಯ ಇದು. ನಾನು ನನ್ನ ಸಹಾನುಭೂತಿ ಮತ್ತು ಅಳಲು ಭುಜವನ್ನು ನೀಡುತ್ತೇನೆ. ನಮಸ್ಕಾರ, ನಾನು ರವೀಶ್ ಕುಮಾರ್.